ಕಾನೂನು ಸಂಗಾತಿ ಕಾರ್ಯಕ್ರಮ ಸಾದರಪಡಿಸುತ್ತಿದ್ದಾರೆ ಯುಎನ್ಬಿಟಿ ಮೈನಾಡ ಹಾಗೂ ವಾಯ್ಸಸ್.
ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ. ಸಾರ್ವಜನಿಕರೇ ಕೇಳಿ, ನಿಮ್ಮ ಮನೆಯಲ್ಲಿ ಅಥವಾ ಅಕ್ಕಪಕ್ಕದ ಮನೆಗಳಲ್ಲಿ ಮಕ್ಕಳು ಶಾಲೆಗೆ ಹೋಗದೇ ಇದ್ದಾರೆಯೇ ಅಥವಾ ಮಧ್ಯದಲ್ಲಿ ಶಾಲೆ ಬಿಟ್ಟಿದ್ದಾರೆಯೇ? ಶಾಲೆ ಬಿಟ್ಟ ಮಕ್ಕಳಿಗೆ ಸರ್ಕಾರ ಇದೀಗ ಸಮುದಾಯದತ್ತ ಶಾಲೆ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದರಲ್ಲಿ ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸುವುದು ಈ ಕಾರ್ಯಕ್ರಮದ ಮುಖ್ಯವಾದ ಅಂಶ. ನಿಮಗೆ ಗೊತ್ತಿರುವ ಮಕ್ಕಳನ್ನು ಶಾಲೆಗೆ ಹೋಗುವಂತೆ ತಿಳಿಸಿರಿ. ಮಕ್ಕಳರ ಭವಿಷ್ಯದ ಬಗ್ಗೆ ಒಂದು ಕ್ಷಣ ಯೋಚಿಸಿರಿ ಹಾಗೂ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಪ್ರೋತ್ಸಾಹ ನೀಡಿರಿ. ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಳಿಸಲು ಹಿಂಜರಿಯದಿರಿ, ಅವರ ವಿದ್ಯಾಭ್ಯಾಸಕ್ಕೆ ಪ್ರಾಧಾನ್ಯತೆ ನೀಡಿರಿ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ನಿಮ್ಮ ಮನೆ ದೀಪವನ್ನು ನೀವೇ ಆರಿಸದಿರಿ. ಅಬಲೆಯರನ್ನು ಸಬಲೆಯರನ್ನಾಗಿಸಿ.
ವರದಕ್ಷಿಣೆ ಕಾನೂನು ಪ್ರಕಾರ ಅಪರಾಧ, ಕೊಡೋದು ಬೇಡ ತಗೊಳ್ಳೋದು ಬೇಡ ಅಂತ ಈಗ ನಾವೆಲ್ಲ ಘಂಟಾ ಘೋಷವಾಗಿ ಹೇಳ್ತಾ ಇದ್ದೀವಿ, ಹೌದಲ್ಲ? ಸಮಾಜದಲ್ಲಿ ನಾವೆಲ್ಲ ಒಬ್ಬರ ಮೇಲೆ ಒಬ್ಬರು ಅವಲಂಬಿತರು. ಮನುಷ್ಯ ಸಂಘಜೀವಿ, ಪ್ರೀತಿಯ ಆಧಾರದ ಮೇಲೆ ನಾವೆಲ್ಲರೂ ಜೀವಿಸಬೇಕೆ ಹೊರತು ಹಣದ ಆಧಾರದಲ್ಲಿ ಖಂಡಿತ ಅಲ್ಲ. ವಸ್ತುಗಳು ನಮಗೆ ಸುಖ ಕೊಡಬಹುದು, ಹೌದು, ಆದರೆ ಮನಸ್ಸಿಗೆ ನೆಮ್ಮದಿ ಶಾಂತಿ ತರೋದು ಉತ್ತಮ ಸಂಬಂಧಗಳು. ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಗಳು ಆಶ್ರಮದಲ್ಲಿ ನರಳ್ತಾ ಇದ್ರೆ, ಆಸ್ಪತ್ರೆಯಲ್ಲಿ ಒದ್ದಾಡ್ತಾ ಇದ್ರೆ, ನಾವು ಸುಖದ ಪಲ್ಲಂಗದಲ್ಲಿ ಮಲಗಿದ್ರೆ ನಿದ್ದೆ ಬರುತ್ತಾ? ಅಕಸ್ಮಾತ್ ಬರುತ್ತೆ ಅನ್ನೋದು ಉತ್ತರ ಆದರೆ ಆತ ಖಂಡಿತ ಮನುಷ್ಯನೇ ಅಲ್ಲ. ಒಬ್ಬ ತಂದೆ ತಾನು ಗಳಿಸಿದ, ತಾನು ಸಂಪಾದಿಸಿದ ಮನೆಯಲ್ಲಿ ಇರಬೇಕಾದ್ರೆ ಕಾನೂನಿನ ಸಹಾಯವನ್ನ ಪಡ್ಕೊಳ್ಬೇಕು ಅಂತನ್ನೋದಾದ್ರೆ ಅದಕ್ಕಿಂತ ಕೆಟ್ಟ ಸ್ಥಿತಿ ಬೇರೆ ಇದೆಯಾ ಅಂತ ಯೋಚನೆ ಮಾಡಿ. ಇದೆ, ಇನ್ನೂ ಇದೆ. ಮಾನವೀಯ ಸಂಬಂಧಗಳು ಹೇಗೆ ಹಾಳಾಗ್ತಾ ಇದೆ ಅನ್ನೋಕ್ಕೆ ಸಾಕ್ಷಿ ಇಲ್ಲಿದೆ, ಕೇಳಿ.
ನಮಸ್ಕಾರ ಗೌಡ್ರೆ, ಒಂದ್ ಕೆಜಿ ಸಕ್ಕರೆ ಕೊಡಿ.
ಓ ನಮಸ್ಕಾರ ರಾಜಮ್ಮ, ಹೆಂಗಿದ್ದೀಯಾ? ಎಷ್ಟ್ ದಿನ ಆಯ್ತು ನಿನ್ ನೋಡಿ, ಯಾಕೆ ಈ ಕಡೆಗ್ ಬಂದೇ ಇಲ್ಲ?
ಅಯ್ಯೋ ಏನ್ ಹೇಳಿ, ವೀಣನ್ ಮಕ್ಳು ನನ್ನ ಎಲ್ ಹೋಗೋಕು ಬಿಡೋದೇ ಇಲ್ಲ.
ಇದೆಲ್ಲ ಸಾಕು, ಹೇಳಿ ಮೇಲೆ ಅಂಗಡಿ ಮುಚ್ಚಿ ಮನೆ ನಡೀರಿ.
ಅದ್ಯಾಕಪ್ಪ ಹಂಗಂತಿ? ಇದ್ಕಿತ್ತಾಗೆ ಅಂಗಡಿ ಮುಚ್ಚು ಅಂದ್ರೆ?
ಹೇಳ್ತಾ ಇರೋದು ಅರ್ಥ ಆಗಲ್ವಾ? ಅಂಗಡಿಲಿ ಏನೂ ಸಿಗಲ್ಲ, ನಡೀರಿ. ಈರುಳ್ಳಿನೂ ಇಲ್ಲ, ಏನೂ ಇಲ್ಲ.
ಇದೇನ್ ರಾಜೇಶ, ಯಾಕೆ ಗಿರಾಕಿಗಳನ್ನೆಲ್ಲ ವಾಪಸ್ ಕಳಿಸ್ತಿದ್ಯಾ? ಏನಾಯ್ತು, ಏನ್ ಬೇಕು ನಿಮ್ಗೆ?
ನೋಡಪ್ಪ ಗೌಡ, ಇವತ್ತಿನಿಂದ ಈ ಅಂಗಡಿ ನಂದು, ಈ ಅಂಗಡಿ ಯಜಮಾನ ನಾನು. ಆದ್ರಿಂದ ವ್ಯಾಪಾರ ವಹಿವಾಟು ಎಲ್ಲಾ ನಂದೆ. ನನ್ನ ಮಾವ ಮುನಿಯಪ್ಪ 2 ದಿನಗಳಿಂದ ಸತ್ತೋದ, ಈ ಅಂಗಡಿನ ನನಗೆ ಬಿಟ್ಕೊಟ್ಟಿದ್ದಾನೆ. ಇನ್ನು ಮೇಲೆ ನಿನ್ನ ಅಗತ್ಯ ಇಲ್ಲ, ನಡಿ ನಡಿ ಎದ್ದೋಗು.
ಯಾಕೆ ಹಿಂಗ್ ಮಾತಾಡ್ತಿದ್ದಿ ಅಣ್ಣಂಗೆ? ಏನಾಯ್ತು ಸರಿಯಾಗಿ ಹೇಳು. ಏನೇನೋ ಮಾತಾಡ್ತಿದ್ರೆ ಹೆಂಗ ಅರ್ಥ ಆಯ್ತದೆ? ಯಾವಾಗಾಯ್ತು
ನಿನಗೆ? ಯಾಕು ಅದೆಲ್ಲ, ಈ ಅಂಗಡಿ ನಂದು ಅಂತ ಹೇಳಿಲ್ವಾ? ಹೋಗು ಆಚೆ.
ಏ ಹೋಗು, ದಬ್ಬಳ್ಳಿ ಎಲ್ಲಾರನ್ನು ಕೇಳು. 15 ವರ್ಷದಿಂದ ಈ ಅಂಗಡಿ ನಡೆಸ್ತಾ ಇರೋದು ನಾನು. ಅಂಗಡಿ ನಂದು, ನಿಮ್ ಮಾವ ನನಗೆ ಕೊಟ್ಟಿದ್ರು. ಇಲ್ಲಿಂದ ಹೊರಗೋಗು ಅಂತ ಅದ್ ಹೆಂಗ್ ಹೇಳ್ತೀಯ? ನೀನೇ ನಿಮ್ ಹಳ್ಳಿಗೆ ವಾಪಸ್ ಹೋಗು. ನಾನ್ ನಡೆಸದೇ ಇದ್ದಿದ್ರೆ 15 ವರ್ಷದಿಂದ ಈ ಅಂಗಡಿ ನಡೀತಿತ್ತ? ಬಂದ್ಬಿಟ ಹೇಳಕ್ಕೆ.
ದಬ್ಬಳ್ಳಿ ಜನಗಳೆಲ್ಲ ಜನಗಳು, ಯಾರಿಗ್ ಬೇಕು ಅವ್ರು ಏನ್ ಹೇಳ್ತಾರೆ ಅಂತ. ಜನ ಸಾವಿರಾರು ಹೇಳ್ತಾರೆ, ನಾನು ಅದನ್ನೆಲ್ಲ ಕೇಳಬೇಕಾಗಿಲ್ಲ. ನೀನೇ ಹೇಳು. ಆದ್ರೆ ನಾನು ಅವನ ಸಂಬಂಧಿ, ಅಂಗಡಿ ಸೇರಬೇಕಾದ್ರೆ ನನಗೆ.
ಏನು ಹಂಗನ್ಬಿಟ್ರೆ? ಅಂಗಡಿ ನಂದು. ಓ ನಂದು.
ನನ್ನ ಹತ್ರ ನಮ್ ಮಾವ ಬಡಿದಿರೋ ವಿಲ್ ಇದೆ, ಪ್ರೂಫ್ ಇದೆ, ನೋಡ್ಕೋಬೇಕಾದ್ರೆ ನಿನಗೆ ಗೊತ್ತಾಗತ್ತೆ.
ಓ ಏನ್ ಹೇಳ್ತಾ ಇದ್ದ ನೀನು? ಸಾಧ್ಯನೇ ಇಲ್ಲ. ಈ ಅಂಗಡಿ ಇಲ್ಲ ಅಂದ್ರೆ ನನ್ನ ಹೆಂಡತಿ ಮಕ್ಕಳ ಗತಿ ಏನು? ಕಮಲಾ ಮದುವೆ ಬೇರೆ ಮುಂದಿನ ತಿಂಗಳು, ವಿಮಲಾ ಓದ್ಗೆ ಹೇಗ್ ಹಣ ಹೊಂದ್ಸೋದು?
ಅಣ್ಣವರು ನನಗೆ ಈ ಅಂಗಡಿ ಅಂತ ಹೇಳಿದ್ರು. ಆಹಾ, ಹೇಳ್ಬಿಟ್ಟ. ಏನಾದ್ರು ಸಾಕ್ಷಿ ಇದೆಯಾ? ಸಾಕ್ಷಿ ಇದ್ರೆ ಹೇಳು, ಇಲ್ಲ ತೋರ್ಸು. ಎಲ್ಲಿ ಹೇಳಿದ್ಯ ನಿಂದು ಅಂತ?
ಓ ಅಣ್ಣ ಹೇಳಿದ್ರು, ಬಾಯಿ ಮಾತಲ್ಲಿ ಹೇಳಿದ್ರು. ಕಳ್ದ ತಿಂಗಳು ನನ್ ಭೇಟಿ ಮಾಡ್ದಾಗ ಕೂಡ ನೀನೇ ಈ ಅಂಗಡಿ ಹೊಡಿಯ ಅಂತಾನು ಹೇಳಿದ್ರು. ಅದ್ ಹೇಳ್ದಾಗ ನಮ್ಮ ಅಪ್ಪನು ಇದ್ದ ಅಲ್ಲೇಯ.
ಮೂರ್ಖ, ಸಾಕ್ಷಿ ಇದೆಯೋ? ಸಾಕ್ಷಿ ತೋರ್ಸು.
ಸಾಕ್ಷಿನ ಅವ್ರು ಹೇಳಿದ್ರು ಕೋಟೆಯ. ಅಷ್ಟಾಲ್ದ, ಮನುಷ್ಯ ಹೇಳೋದಲ್ವಾ ಮುಖ್ಯ.
ಏನ್ ಗೌಡ್ರೆ, ಏನ್ ಸಮಸ್ಯೆ? ಯಾರಿದು, ಏನ್ ಬೇಕಂತೆ?
ಅವನು ಮುನಿಯಪ್ಪನ್ ಸೋದರ ಸಂಬಂಧಿ.
ಅದೇ ಕಡಪ ಬಂಗಾರ ಚಟನಾಗ ಒತ್ತೆ ಆಗಲ್ವಾ ಅವನು? ಅದೇನ ಮುನಿಯಪ್ಪ ಬಿಲ್ ಮಾಡವನಂತೆ ಅಂಗಡಿ ಅವನ್ದು ಅಂತ. ಅದನ್ನ ಇಟ್ಕೊಂಡು ಇವನು ತಗಾದೆ ತೆಗಿತಾವನಲ್ಲ.
ಅಂದ್ರೆ ಇದು ಗೌಡಿಂದಲ್ವಾ ಅಂಗಡಿ?
ಇಲ್ಲ ಇಲ್ಲ ಬಿಡು, ಪೋಸ್ಟ್ ಆಫೀಸ್ ನಲ್ಲಿ ಕೆಲಸ ಕಳ್ಕೊಂಡಾಗ ಅಂಗಡಿ ನೀನೇ ನೋಡ್ಕೋ ಅಂತ ಮುನಿಯಪ್ಪನಿಗೆ ಗೌಡ ಹೇಳಿದ್ದ ಆಟೆಯ.
ಒಳ್ಳೇದೆ, ಅದ್ಯಾಕೆ ಇಷ್ಟೊಂದ್ ಚಿಂತೆ? ರಾಜೇಶ್ ನೋಡ್ಕೊಂಡ್ರೆ ಸೆಪ್ಪಾಯ್ತದ?
ಅದು ಸರಿನೇ, ತಗೊಳಪ್ಪ.
ಅದೆಂಗಾಯ್ತದೆ ಇಷ್ಟು ದಿನ ಗೌಡ ಮಾಡಿದ್ದು?
ಓದ್ದವ್ರ ಅಂಗಡಿ ನಡೆಸಿದ್ರೆ ವ್ಯವಹಾರ ಇನ್ನು ಕುದ್ರಿ ಊರಿಗೆ ಹೆಸರು ಬರ್ಬೋದು.
ಹೇಗೆ ಹೇಗಂತೀಯ? ಓಹೋ, ನಮ್ಮ ಹಳ್ಳಿನಲ್ಲಿ ಯಾರು ಓದ್ದವ್ರು ಇಲ್ಲ ಅಂತಲೋ. ನನ್ನ ಪ್ರಕಾರ ಇದು ಓದಿನ ವಿಷಯ ಅಲ್ಲ, ಇದು ನೀತಿ ವಿಷಯ. ಗೌಡ ಅಂಗಡಿನ 15 ವರ್ಷಗಳಿಂದ ನಡ್ಕೊಂಡ್ ಬರ್ತಿದ್ದಾನೆ. ಅದು ಬೇರೆ, ಮುನಿಯಪ್ಪ ಅವನಿಗೆ ಈ ಅಂಗಡಿನ ಬಿಟ್ಕೊಟ್ಟಿರೋದು ಇಡೀ ದಬ್ಬಳ್ಳಿಗೆ ಗೊತ್ತು. ಯಾವನೋ ಹೊಸಬ ಬಂದು ಈ ಅಂಗಡಿ ಅವನ್ದು ಅಂದ್ಬಿಟ್ರೆ ನ್ಯಾಯ ಎಲ್ಲಪ್ಪ? ಗೌಡ ಒಳ್ಳೆ ಮನುಷ್ಯ, ಯಾವತ್ತು ಮೋಸ ಮಾಡೋನಲ್ಲ, ನಿಯತ್ತಿನ ಮನುಷ್ಯ.
ರೀ ಎಲ್ಲರೂ ಸುಮ್ಮನೆ, ನಾನು ಹೇಳ್ತೀನಿ. ನಮ್ಮ ಮಾವ ಮುನಿಯಪ್ಪ ಪತ್ರ ಮಾಡಿದ್ದಾರೆ, ಅಂದ್ರೆ ಈ ಅಂಗಡಿ ನಾನ್ ತತ್ ಮೇಲೆ ರಾಜೇಶನಿಗೆ ಅಂದ್ರೆ ನನಗೆ ಸೇರ್ಬೇಕು ಅಂತ ಬರೆದಿಟ್ಟಿದ್ದಾರೆ. ಅದನ್ನೇ ವಿಲ್ಲು ಅನ್ನೋದು, ಇದು ಕಾನೂನು. ವೈ ಗೌಡ, ನೀನು ಸುಮ್ಮನ ಓದಿಯೋ ಸರಿ, ಇಲ್ಲ ಅಂದ್ರೆ ನಾನೇ ಎತ್ತಂಗಡಿ ಮಾಡ್ಬೇಕಾಗತ್ತೆ. ನಾಳೆ ಬೆಳಗ್ಗೆ ಅಂಗಡಿ ನನಗ್ ಬರಬೇಕು. ಅರ್ಥ ಆಯ್ತೇನೋ ಗೌಡ?
ಆದ್ರೆ ತಾಳಪ್ಪ ಹಿಂಗ್ಯಾಕ್ ಮಾಡ್ತೀಯ?
ಎಷ್ಟು ಸಾರಿ ಹೇಳೋದು ಇಲ್ಲಿದೆ ಅಂತ, ಅದಕ್ಕೆ ಸಹಿ ಇದೆ. ನೋಡೋ ಗೌಡ, ನಾನೇ ಈ ಅಂಗಡಿ ನಡೆಸೋದು.
ಏನಪ್ಪ ನ್ಯಾಯ ಇದು? ಇದು ಹೆಂಗಾಗುತ್ತೆ? ಮುನಿಯಪ್ಪ ನನಗೆ ಕೊಟ್ಟಿರ್ಲಿಲ್ವಾ? ಈಗ ಮಾಡದ ಅದೇನೋ ವಿಲ್ಲು ಅಂತಿರಲ್ಲ, ಅಂದ್ರೇನು?
ಬಿಡ್ಬಿಡು, ಇದೆಲ್ಲ ನಮ್ಗೆ ಯಾಕೆ? ಇದೇನ್ ಸಿನಿಮಾ ಕೆಟ್ಟೋಯ್ತಾ? ನಿಂತ್ಕೊಂಡು ನೋಡಕ್ಕೆ ನಡ್ ನಡಿ ಹೋಗೋಣ. ಅವ್ರ ವಿಷಯ ನಮ್ಗೆ ಯಾಕೆ? ಕೆಲ್ಸ ನೋಡೋಣ ನಡ್ರಪ್ಪ.
ಅಯ್ಯೋ ದೇವ್ರೇ, ಕುಮಾರ ಏನಪ್ಪ ಮಾಡೋದೀಗ?
ಅಲ್ಲ ಗೌಡ, ಇದೆಲ್ಲ ಹೆಂಗಾಯ್ತು? ಮುನಿಯಪ್ಪ ಇದು ನಿಂದನ್ನಲ್ಲ, ಬರೀ ಬಾಯಿ ಮಾತನ್ನ ಹೇಳಿದಾನೆ, ಬರ್ಕೋತಿಲ್ವಲ್ಲ. ಇದು ಕಾನೂನಿನಲ್ಲಿ ನಿಲ್ಲಲ್ಲ, ಅದೇ ತಪ್ಪಾಗಿರೋದು. ಕಾನೂನು ಸಾಕ್ಷಿ ಕೇಳಕ್ಕಣಪ್ಪ, ಸಾಕ್ಷಿ.
ಯಾವುದೇ ಕಾಗದ ಪತ್ರ ಇಲ್ಲದೆ ಈ ಅಂಗಡಿ ನಿಂದು ಅಂತ ಹೇಳೋದು ಕಷ್ಟ ಆಗುತ್ತೆ ಗೌಡ.
ನಾನೇನ್ ಮಾಡ್ಲಿ, ಮಗಳ ಮದ್ವೆಗೆ ಛತ್ರ ಬೇರೆ ನೋಡಾಕ್ಬಿಟ್ಟದೆ, ಎರಡನೇ ಮಗಳು ಇನ್ನು ಓದ್ತಾವಳೆ. ನಮ್ ಕುಟುಂಬ ಗತಿ ಏನಪ್ಪ? ಹುಡುಗನ ಕಡೆಯವ್ರನ್ನ ಸುಧಾರಿಸೋದ ಹೆಂಗೆ? ನನಗೂ 43 ವರ್ಷ ಆಗ್ಬಿಟ್ಟದೆ, ಈ ವಯಸ್ಸಿನಾಗೆ ಕೆಲಸ ಹುಡ್ಕಾಯ್ತದ? ಅದ್ ಏನಾಯ್ತದೋ ಆ ದೇವ್ರಿಗೆ ಗೊತ್ತು.
ಇದೊಂದು ಗಂಭೀರ ವಿಚಾರ, ನಾವೊಬ್ರು ಲಾಯರ್ ಹತ್ರ ಹೋಗೋಣಪ್ಪ. ಈ ರಾಜೇಶನ ಹೆಂಗ್ ಎದುರ್ಸೋದು ಅಂತ ಕೇಳ್ಬಹುದು.
ಏ ಆ ಲಾಯರ್ ಏನ್ ಮಾಡ್ತಾನೆ ಬಿಡು ಕುಮಾರ, ನನ್ ಗತಿ ಏನಪ್ಪ? ಈ ಅಂಗಡಿ ನನಗೆ ಸರ್ವಸ್ವ ಆಗಿತ್ತು.
ಅದು ಸರಿ ಗೌಡ್ರೆ, ಆದ್ರೆ ಒಂದ್ಸರಿ ಮಾತಾಡೋಣ, ತಪ್ಪಿಲ್ವಲ್ಲ?
ಬೇಡ ಕಣ್ಬಿಡಪ್ಪ, ಸುಮ್ನೆ ಟೇಮ್ ವೇಸ್ಟ್ ಆಯ್ತದ ಅಟೆಯ, ನಾನು ಬರಕಿಲ್ಲ.
ಹುಚ್ಚುಚ್ಚಾಗ ಆಗ್ಬೇಡ, ಸುಮ್ನೆ ನನ್ ಜೊತೆ ಬಾ, ಏನಾದ್ರೂ ದಾರಿ ಇದೆಯಾ ಅಂತ ನೋಡ್ಬೋದು.
ಸರಿ ಸರಿ ನಡಿ, ನೋಡೇ ಬಿಡವ. ನನಗೆ ಯಾರು ಪರಿಚಯ ಇಲ್ಲ, ಫೀಸ್ ಬೇರೆ ಕೊಡ್ಬೇಕು.
ಅವರು ನನಗ್ ಗೊತ್ತು ಗೌಡ, ನಡಿ. ಅವರು ಒಳ್ಳೆಯವರು, ಏನಾದ್ರೂ ಸಹಾಯ ಮಾಡ್ತಾರೆ. ಫೀಸ್ ವಿಚಾರ ಆಮೇಲೆ ನೋಡೋಣ. ನಮಸ್ಕಾರ ಧರ್ಮಪ್ಪ.
ಓಹೋ, ಹಾ ಬಾ ಗೋವಿಂದಪ್ಪ, ಹೇಗಿದ್ಯಾ? ನಿಮ್ಗೋಸ್ಕರ ಮೀರಾ ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿ ಕಾದಿದ್ಲು, ಬರ್ಲೇ ಇಲ್ಲ ನೀನು?
ಹೌದೌದು, ನಾನೇನು ಮರ್ತಿಲ್ಲ ಬಿಡಿ. ಅಂದಾಗೆ ಇವರು ನನ್ನ ಸ್ನೇಹಿತರು ಗೌಡ ಮತ್ತೆ ಕುಮಾರ ಅಂತ.
ನಮಸ್ಕಾರ.
ಅವ್ರಿಗೆ ನಿಮ್ಮಿಂದ ಸಹಾಯ ಬೇಕು, ತುಂಬಾ ಮುಖ್ಯವಾದ ವಿಷಯ.
ಹೇಳಿ ಹೇಳಿ, ನಾವಿರೋದೇ ಅದಕ್ಕೆ. ಏನೂ ಮುಚ್ಚಿಡದೆ ಏನಾಯ್ತು ಅಂತ ಸರಿಯಾಗಿ ಹೇಳಿ.
ಕೇಸರಿ ನೀರು ತಗೊಂಡ್ ಬಾರಪ್ಪ.
ಹೇಳಿ ಗೌಡ್ರೆ, ಏನ್ ಸಮಸ್ಯೆ?
ನಮಸ್ಕಾರ ಕಂದಸ್ವಾಮಿ. ಆ ಮೂಲೆ ಅಂಗಡಿನ 15 ವರ್ಷದಿಂದ ನಾನೇ ನಡೆಸ್ತಾ ಇದ್ದಿದ್ದು. ಮುನಿಯಪ್ಪ ಮತ್ತೆ ನಮ್ಮಪ್ಪ ಬಹಳ ಒಳ್ಳೆ ಸ್ನೇಹಿತರು. ನಾನು ಪೋಸ್ಟ್ ಆಫೀಸ್ ಕೆಲಸ ಕಳ್ಕೊಂಡಾಗ ಈ ಅಂಗಡಿ ನೀನೇ ನೋಡ್ಕೊ ಅಂತ ನನಗೆ ಬಿಟ್ಕೊಟ್ಟಿದ್ರು. ಈ ಅಂಗಡಿಗೆ ನೀನೇ ಯಜಮಾನ ಅಂತ ಹೋದ ತಿಂಗಳು ಕೂಡ ನನಗೆ ಹೇಳಿದ್ರು. ಅದ್ಯಾವ್ರು ಒಳ್ಳೆಯವ್ರನ್ನ ಬೇಗ ಕರ್ಕೊಂಡ್ಬಿಡ್ತಾನೆ.
ಈಗ ಸಮಸ್ಯೆ ಅಂದ್ರೆ ಅದಕ್ಕೆ ಸಾಕ್ಷಿ ಏನೂ ಇಲ್ಲದೆ ಇರೋದು. ಈಗ ಆ ಮುನಿಯಪ್ಪನ ಸೋದರ ಸಂಬಂಧಿ ರಾಜೇಶ ಗೌಡನ್ನ ಅಂಗಡಿಯಿಂದ ಎತ್ತಂಗಡಿ ಮಾಡಕ್ ನೋಡ್ತಾ ಇದ್ದಾನೆ. ಇವತ್ ಬೆಳಗ್ಗೆ ಬಂದವನು ಸಿಕ್ಕಾಪಟ್ಟೆ ಗಲಾಟೆ ಮಾಡಿದ,
ಈ ಅಂಗಡಿ
ಅಂಗಡಿ ನಂದು ಎಲ್ಲಿದೆ ಹೋಗು ಅಂತ.
ಯಜಮಾನ ನಾನು
ಏನ್ ಮಾಡಬಹುದು?
ಅಲ್ಲ ಗೌಡ್ರೆ, ಮುನಿಯಪ್ಪ ಅಂಗಡಿ ನಿಂದು ಅಂತ ಬರೀ ಬಾಯಿ ಮಾತಿಂದ ಹೇಳಿದಕ್ಷಣ ಅಂಗಡಿ ನಿಂದಾಗತ್ತಾ? ಕಾನೂನು ಗೊತ್ತಿಲ್ವಾ ನಿಮ್ಗೆ?
ಅದೇನೋ ನನಗ್ ಗೊತ್ತಿಲ್ಲ ಸರ್, ಅವ್ ನಂದು ಅಂತ ಹೇಳಿದ್ದ ಅಷ್ಟೇ, ನಾನು ನಂಬಿದ್ದೆ.
ಈಗ ಬರೀ ಬಾಯಿ ಮಾತು ಪ್ರಯೋಜನ ಇಲ್ಲ ಅಂತ ಗೊತ್ತಾಗಿದೆ. ಬರ್ಸ್ಕೋಬೇಕಾಗಿತ್ತು ಕಾಗದ ಪತ್ರ ದಾಖಲೆ ಇರಬೇಕಾಗಿತ್ತು. ಅದನ್ನ ಮಾರಾಟ ಮಾಡಿದಾನೋ ಬಳುವಳಿ ಕೊಟ್ಟಿದಾನೋ ಮರಣ ಶಾಸನನೋ ಸರಿಯಾಗಿ ತಿಳ್ಕೋಬೇಕಾಗಿತ್ತು. ಈಗ ಅದೆಲ್ಲ ಇಲ್ಲ. ಆದ್ರೆ ಈಗ ಹೇಳಿ ಸರ್, ವಿಲ್ ಅದನ್ನ ರಿಜಿಸ್ಟರ್ ಮಾಡಿಸ್ಕೋಬೇಕಾ?
ಅಗತ್ಯ ಇಲ್ಲ. ವಿಲ್ಗಳು ಅಂದ್ರೆ ಉಯಿಲ್ಗಳು ರಿಜಿಸ್ಟರ್ ಮಾಡಿಸೋ ಅಗತ್ಯ ಇಲ್ಲ. ಅದಕ್ಕೆ ಹೀಗೆ ಅಂತ ಫಾರಂ ಕೂಡ ಇಲ್ಲ. ಯಾರೇ ವ್ಯಕ್ತಿ ಬದುಕಿರುವಾಗ ತನ್ನ ಸ್ವಂತ ಆಸ್ತಿ ಪಾಸ್ತಿ ಯಾರಿಗೆ ಸೇರಬೇಕು ಅಂತ ತನ್ನ ಮನಸ್ಸಿಗೆ ತೋಚಿದ ಹಾಗೆ ಬರೆದಿಡಲು ಅವಕಾಶವಿದೆ. ಕೈ ಬರಹದಲ್ಲೂ ಇರಬಹುದು ವಿಲ್. ನೋಡಿ ಗೌಡ್ರೆ, ರಾಜೇಶ್ ಹೇಳೋದು ಕಾನೂನು ಪ್ರಕಾರ ಸರಿ ಕಟ್ಟುತ್ತೆ. ಒಬ್ಬ ವ್ಯಕ್ತಿಯ ಕೊನೆಯ ಆಸೆ ನಡೆಸಬೇಕು. ನೋಡಿ, ಯಾರೋ ಅಪರಿಚಿತನ ಕೊಟ್ಟರು ಕೂಡ ನಡೆಯುತ್ತೆ. ಅಂಥದ್ರಲ್ಲಿ ಸಂಬಂಧಿಕನಿಗೆ ಬರೆದಿರೋ ವಿಲ್ಲು ನಡೆದೇ ನಡೆಯುತ್ತೆ. ನಿಮ್ ಹತ್ರ ಬಳುವಳಿ ಪತ್ರ ಇದ್ದಿದ್ರೆ ಆಗ ನೀವು ವ್ಯಾಜ್ಯ ಹೂಡಬಹುದಾಗಿತ್ತು.
ಆದ್ರೆ ಧರ್ಮಪ್ಪ, ರಾಜೇಶ ಮುನಿಯಪ್ಪನ ಮಗ ಅಲ್ವಲ್ಲ, ಅವನು ಅವನ ಸೋದರ ಸಂಬಂಧಿ, ಅದು ಹೇಗ್ ಆಸ್ತಿ ಅವನಿಗೆ ಬರೆಯಕ್ ಸಾಧ್ಯ?
ಆದ್ರೆ ಗೋವಿಂದಪ್ಪ, ಸ್ವಯಾರ್ಜಿತ ಆಸ್ತಿನ ಯಾರಿಗ್ ಬೇಕಾದ್ರೂ ಕೊಡಬಹುದು ಅನ್ನೋದು ಕಾನೂನಲ್ಲಿ ಇದೆ. ಸಂಬಂಧಿನೇ ಆಗಿರ್ಬೇಕು ಅಂತೇನಿಲ್ಲ. ಅದನ್ನು ಪೂರ್ಣವಾಗಿ ಬೇಕಾದ್ರೂ ಕೊಡಬಹುದು, ಭಾಗ ಮಾಡಿ ಬೇಕಾದ್ರೂ ಕೊಡಬಹುದು, ವಿಲ್ ಮಾಡೋರ್ ಇಷ್ಟ. ಆತ ಸತ್ತ ನಂತರ ಅದು ಕಾರ್ಯರೂಪಕ್ ಬರುತ್ತೆ.
ಹಂಗಾದ್ರೆ ಬಾಯಿ ಮಾತನಾಗ ಹೇಳಿದ ಮುನಿಯಪ್ಪ ಆ ವಿಲ್ನಾಗೆ ನನ್ನ ಹೆಸರು ಯಾಕೆ ಬರೀಲಿಲ್ಲ?
ವಿಲ್ನ ತುಂಬಾ ಹಿಂದೆನೆ ಮಾಡಿರಬಹುದು, ಅಥವಾ ನೀನು ಬರೀ ಅಂಗಡಿ ಉಪಯೋಗಿಸ್ಕೋಬಹುದು, ಒಡೆಯ ಆಗೋದ್ ಬೇಡ ಅಂತಲೂ ಇದ್ದಿರಬಹುದು. ವಿಲ್ನಲ್ಲಿ ಅದು ರಾಜೇಶ್ನಿಗೆ ಅಂತ ಹೇಳಿರುವಾಗ ನೀನ್ ಏನ್ ಮಾಡಕ್ಕೂ ಬರಲ್ಲ.
ಆದ್ರೆ ಮುನಿಯಪ್ಪ ಆಸ್ಪತ್ರೆಯಲ್ಲಿ ಹಾಸಿಗೆ ಮೇಲೆ ನಡೀತಾ ಬಿದ್ದಾಗ ವಿಲ್ ಬರ್ತಿದ್ದಾನೆ ಅಂತ ಕೇಳಿದೀನಿ. ವಿಲ್ ಬರ್ಸಿದ ಎರಡೇ ದಿನಗಳಿಗೆ ಮುನಿಯಪ್ಪ ಸತ್ತಿದ್ದು.
ಇದು ಬಹಳ ಗಂಭೀರ ವಿಚಾರ. ಇದನ್ನ ನೀನು ನ್ಯಾಯಾಲಯದಲ್ಲಿ ಸಾಕ್ಷಿ ಸಮೇತ ತೋರಿಸಿದ್ರೆ ರಾಜೇಶ್ನ ಕೋರ್ಟ್ ಮೆಟ್ಲು ಹತ್ತಿಸಬಹುದು. ವಿಲ್ನ ಕಾಪಿನ ಕೊಡು ಅಂತ ರಾಜೇಶ್ನ ಕೇಳಿ ನೋಡೋಣ. ಮುನಿಯಪ್ಪನ ಸಹಿ ಅದೇನಾ ಅಂತ ಗಟ್ಟಿ ಮಾಡ್ಕೊಳ್ಳೋಣ. ಆಮೇಲೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋ ಜೊತೆ ಕೂಡ ಮಾತಾಡೋಣ. ಮುನಿಯಪ್ಪ ಬಿಲ್ ಬರೆದಾಗ ಯಾವ ಸ್ಥಿತಿಯಲ್ಲಿ ಇದ್ದ ಅಂತ ಕೇಳೋಣ. ಬೇರೆ ಸಂಬಂಧಿಕರನ್ನೂ ಕೇಳೋಣ. ರಾಜೇಶ್ ಜೊತೆ ತಮ್ಮ ಸಂಬಂಧದ ಬಗ್ಗೆ ಸಹಿ ಹಾಕ್ದವ್ರನ್ನ ವಿಚಾರಿಸೋಣ. ಆಗ ವಿಲ್ ಎಷ್ಟ್ರ ಮಟ್ಟಕ್ಕೆ ಸತ್ಯ ಅಂತ ಅರ್ಥ ಆಗುತ್ತೆ. ರಾಜೇಶ್ ತೋರಿಸ್ತಾ ಇರೋ ವಿಲ್ ಸರಿಯಾದ್ದಲ್ಲ ಅಂತ ಕೋರ್ಟ್ಗೆ ಹೇಳಿ ಅಂಗಡಿ ಖಾಲಿ ಮಾಡೋಕೆ ಸಮಯ ತಗೋಬಹುದು. ಕೇಸ್ ನಡೆಯುವಷ್ಟು ಕಾಲ ಅಂಗಡಿನ ನೀನೇ ನಡೆಸಬಹುದು. ನೀನು ಕೋರ್ಟ್ಗೆ ಫೀಸ್ ಕಟ್ಟಬೇಕಾಗತ್ತೆ. ನೀನು ಅಂಗಡಿ ಯಜಮಾನ ಅಂತ ಸಾಧಿಸೋಕಾಗದೇ ಇದ್ರೂ ನೀನು ಬಾಡಿಗೆದಾರನಾಗಿ ನಿನ್ನ ಹಕ್ಕನ್ನ ಖಂಡಿತ ಚಲಾಯಿಸಬಹುದು. ಅನುಮಾನವೇ ಬೇಡ. ಹಾಗೆ ಒಂದೇ ಸಾರಿ ಬಂದು ನಿನ್ನ ಬೀದಿಗೆ ತಳ್ಳೋಕೆ ಅವನಿಗೆ ಅಧಿಕಾರ ಇಲ್ಲ.
15 ವರ್ಷದಿಂದ ಈ ಅಂಗಡಿ ನಾನೇ ನಡೆಸ್ತಾ ಇವನಿ, ಯಾವನೋ ಬಂದು ಕಾಗದ ತೋರಿಸ್ಬಿಟ್ರೆ ಅದು ಅವನಾಗ್ಬಿಡ್ತದಾ?
ಎಷ್ಟು ಸಾರಿ ಹೇಳಿ ನಿನಗೆ, ಅದು ಬರೀ ಕಾಗದ ಅಲ್ಲ, ಅದು ವಿಲ್. ಕಾನೂನಲ್ಲಿ ಅದಕ್ಕೆ ಅರ್ಥ ಇದೆ.
ಹಾಗಾದ್ರೆ ನಾವು ಕೋರ್ಟ್ಗೆ ಹೋಗ್ಬೋದಾ?
ನಮ್ಮ ಬಳಿ ಏನ್ ದಾಖಲಾತಿ ರುಜುವಾತು ಇದೆ ಅನ್ನೋದ್ರ ಮೇಲೆ ಅವಲಂಬಿಸಿರುತ್ತೆ. ಆದ್ರೆ ರಾಜೇಶ್ ಏಕಾಏಕಿ ನಿಮ್ಮನ್ನ ನಾಳೆನೆ ಖಾಲಿ ಮಾಡು ಅಂತ ಹೇಳಕ್ ಆಗಲ್ಲ. ಕಾನೂನು ಕೈ ತೋಳಕ್ ಆಗಲ್ಲ. ಅವನು ಬಲವಂತ ಮಾಡಿದ್ರೆ ನಾವು ಕೋರ್ಟ್ಗೆ ಹೋಗ್ಬಹುದು. ಸಾಕ್ಷಿ ಇಲ್ಲ ಅಂದ್ರೆ, ಕಾನೂನು ಪತ್ರಗಳಿಲ್ಲ ಅಂದ್ರೆ ಕಷ್ಟ.
ನೋಡಿ ಧರ್ಮಪ್ಪ, ಮುನಿಯಪ್ಪ ಅಂಗಡಿನ ಗೌಡನ್ ಕೊಟ್ಟಿದ್ದು ಇಡೀ ಡಬ್ಬಳ್ಳಿಗೆ ಗೊತ್ತು. ಆದ್ರೆ ಕೋರ್ಟ್ ಮುಂದೆ ಇಡಕ್ಕೆ ಸಾಕ್ಷಿ ಪುರಾವೆ ಏನೂ ಇಲ್ಲ. ಈಗ ರಾಜೇಶನ್ ಹತ್ರ ವಿಲ್ಲಿದೆ, ಅಂಗಡಿ ಅವನದೇ ಅಂತ ಹೇಳಕ್ಕೆ ಅಷ್ಟು ಸಾಕು. ಆದ್ರಿಂದ ಕೋರ್ಟ್ನಲ್ಲಿ ಕೇಸ್ ಕೇಳೋದು ಅವನಿಗೆ ಸುಲಭ ಆಗತ್ತೆ. ಆದ್ರೆ ಧರ್ಮಪ್ಪ, ಮುನಿಯಪ್ಪ ಅಂಗಡಿನ ಗೌಡನ್ ಬಳುವಳಿ ಯಾಕೆ ಕೊಟ್ಟಿದ್ದು ಅಂತ ಹೇಳಿದ್ರೆ?
ಇಲ್ಲ ಗೋವಿಂದಪ್ಪ, ಅದಕ್ಕೆ ಕಾಗದ ಪತ್ರ ಬೇಕಾಗತ್ತೆ. ವಿಲ್ ವಿಷಯ ಬೇರೆ, ಆದ್ರೆ ಯಾವುದೇ ಸ್ಥಿರ ಆಸ್ತಿನ ನಾವು ಬಳುವಳಿ ಅಂತ ಕೊಟ್ಟಾಗ ಅದರ ಮೌಲ್ಯ 100 ರೂಪಾಯಿಗಳಿಗಿಂತ ಹೆಚ್ಚಾದ್ರೆ ಅದನ್ನ ನೋಂದಾಯಿಸಬೇಕಾಗುತ್ತೆ. ಈ ಅಂಗಡಿ ಮೌಲ್ಯ 100 ರೂಪಾಯಿನ ಅಲ್ಲ ಅಲ್ವಾ? ಇದನ್ನ ರುಜುವಾತು ಮಾಡೋಕೆ ನಮ್ಮ ಗೌಡರ ಹತ್ರ ಯಾವುದೇ ಕಾಗದ ಪತ್ರ ಇಲ್ಲದೆ ಇರೋದ್ರಿಂದ ನಮ್ಮ ವಾದ ಕೋರ್ಟ್ನಲ್ಲಿ ನಿಲ್ಲೋದಿಲ್ಲ.
ಹಂಗಾದ್ರೆ ಎಲ್ಲ ಬಳುವಳಿನೂ ನೋಂದಣಿ ಮಾಡಿಸ್ಬೇಕಾ?
ಸರಿ, ಹಂಗಾದ್ರೆ ಆ ಮುನಿಯಪ್ಪನ ಮಗಳ ಮದುವೆಗೆ ನಾನು ಅವಳಿಗೊಂದು ಚಿನ್ನದ ಓಲೆ ಕೊಟ್ಟಿದ್ದೆ, ಅದನ್ನ ಅವಳು ನೋಂದಾಯಿಸಿಲ್ಲ ಅಂತ ನನಗೆ ಗೊತ್ತು. ಅದನ್ನ ನಾನು ವಾಪಸ್ ಕೊಡು ಅಂತ ಕೇಳಕ್ಕಾಯ್ತದ?
ಕಾನೂನಿನ ಪ್ರಕಾರ ಚಿರ ಆಸ್ತಿಗಳಾದ ಚಿನ್ನ ಬೆಳ್ಳಿ ಮುಂತಾದವುಗಳನ್ನ ನೋಂದಾಯಿಸಲೇಬೇಕು ಅಂತ ಏನೂ ಇಲ್ಲ. ಅದು ಅವರವರ ಇಚ್ಛೆಗೆ ಬಿಟ್ಟಿದ್ದು. ಇಂತಹ ಬಳುವಳಿಗಳನ್ನ ಕೊಟ್ಟ ಮೇಲೆ ಅದು ಅವರ ಆಸ್ತಿ ಆಗುತ್ತೆ. ಅದಕ್ಕೆ ನೀವು ಇದನ್ನ ವಾಪಸ್ ಕೇಳಕ್ಕೆ ಆಗೋದಿಲ್ಲ.
ಹಂಗಾದ್ರೆ ನನಗೆ ಬೇರೆ ದಾರಿನೇ ಇಲ್ವಾ?
ನಾನಾಗ್ಲೇ ಹೇಳಿದ್ದೀನಿ, ದಾವೆ ಹೂಡೋದು ನಿಮಗ್ ಬಿಟ್ಟಿದ್ದು. ಆ ಬಿಲ್ಲು ಬಲವಂತವಾಗಿ ಬರೆಸ್ಕೊಂಡಿದ್ದು ಅಂತ ನಾವು ರುಜುವಾತು ಮಾಡಿದ್ರೆ ಆ ಬಿಲ್ಲು ಹುಸಿಯಾಗತ್ತೆ. ಆದ್ರೆ ಇದು ಬಹಳ ಗಂಭೀರವಾದ ಆರೋಪ. ನಮ್ಮ ಸಾಕ್ಷಿ ಆಧಾರಗಳನ್ನ ದೃಢಪಡಿಸಿಕೊಳ್ಳದೆ ನಾವು ಕೋರ್ಟ್ಗೆ ಹೋಗೋ ಹಾಗಿಲ್ಲ.
ಸರಿ, ಹಂಗಾದ್ರಿ ಇಲ್ಲಿಂದ ಹೊರಡೋಣ ಬಂದ್ರಪ್ಪ. ನಮ್ ಸಂಸಾರ ಉಳಿಯಕ್ಕೆ ಆ ದೇವರು ಸಹಾಯ ಮಾಡಕ್ಕಿಲ್ಲ ಅಂತ ಕಾಣ್ತೈತೆ.
ಜ್ಞಾಪಕ ಇರಬೇಕು, ಕಾನೂನು ಎಲ್ಲದರಲ್ಲೂ ಇದೆ. ತುಂಬಾ ನಿಧಾನವಾಗಿ ಅರ್ಥ ಮಾಡಿಕೊಂಡ್ರೆ ಏನ್ ಹೇಳಿದ್ವಿ?
ಹೌದು, ಯಾರಿಗೂ ಮಾತಿನ ಮೇಲೆ ನಂಬಿಕೆ ಇಲ್ಲ. ಯಾರಿಗೂ ಈಗ ಮಾತು ಬೇಕಾಗಿಲ್ಲ. ಅಕಸ್ಮಾತ್ ಮಾತು ಇದ್ರೂ ಕೂಡ ಅದು ವ್ಯಕ್ತಿ ಜೊತೆನೆ ಹೊರಟೆ ಹೋಗುತ್ತೆ. ಹಾಗಾಗಿನೇ ಹೇಳೋದು, ಬಾಯಿ ಮಾತಿನ ವ್ಯವಹಾರಗಳು ಬೇಡ, ಎಲ್ಲವೂ ಸರಿಯಾಗಿರಲಿ, ಸರಿಯಾಗಿ ಒಪ್ಪಂದವಾಗಬಿಡ್ಲಿ, ಬರಹದಲ್ಲಿ ಇರಲಿ ಅಂತ. ಅದರಲ್ಲೂ ಆಸ್ತಿ ವಿಲೇವಾರಿ, ಹಕ್ಕು, ಪಾಲು ಇದೆಲ್ಲ ವಿಷಯಗಳು ಬಂದಾಗ ಕಾಗದ ಪತ್ರ ಬರವಣಿಗೆ ಇದ್ರೇನೆ ಒಳ್ಳೇದು ಅಲ್ವಾ?
ಏನ್ರಿ ಕೇಸ್ ಏನಾಯ್ತು?
ಏನಾಗುತ್ತೆ ಬಿಡು ಕೇಸು.
ಕೇಸನ್ನ ಎಷ್ಟು ಸತಿ ರೀ ಅಳಿಯೋದು? ಅಳದು ಅಳದ ಚಪ್ಪಳಿಯೇ ಅರಿದಾಯ್ತು. ಇದ್ರ ಮನ ಮಾತಾನು ಹೋಯ್ತು, ಮನೇಲಿರೋ ಪಾತ್ರೆಗಳಿಗೆ ಹೋಯ್ತು. ಇನ್ನೇನ್ರಿ ಕೇಸನ್ನ ಅಳಿತಾನೆ ಇದ್ದೀರಿ?
ಏಯ್ ಸುಮ್ನೆ ಇರು, ಸಾಕು. ನಾನು ಎಲ್ಲಾ ಮಾರಿದ್ರು ಕೇಸ್ ಮಾತ್ರ ಗೆದ್ದೇ ಗೆಲ್ತೀನಿ.
ಎಲ್ಲಾ ಮಾರಿದಾಯ್ತು ರೀ, ಇದು ಒಂದೇ ಮಾಂಗಲ್ಯನ, ಇದು ಮಾರಿಬಿಡ್ರಿ.
ಇದು ಸಾಮಾನ್ಯವಾಗಿ ಎಲ್ಲಾ ಕಡೆ ನಡೆಯುವಂತ ವಿಚಾರ. ಕಾರಣ ಇಷ್ಟೇ, ಕಾನೂನಿನ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೆ ಕಂಡ ಕಂಡಲ್ಲಿ ಹೋಗಿ ಹೇಳಿದವರ ಮಾತನ್ನು ಕೇಳಿದರೆ ಹೀಗೆ ಆಗುವುದು. ಹೆಚ್ಚಿನ ಮಾಹಿತಿಗಾಗಿ ಮೈರಾಡ ಚಿತ್ರದುರ್ಗ ಜಿಲ್ಲೆ ಐಬಿಎನ್ಆರ್ಎಂ ಯೋಜನೆಯ ಶ್ರೀ ವಿಜಯ್ ಕುಮಾರ್ ಅವರನ್ನು ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 0819423147. ಮತ್ತೊಮ್ಮೆ 0819423147.
ಗಮನಿಸಿ, ಏಡ್ಸ್ ಒಂದು ಭಯಾನಕ ರೋಗ. ಇದಕ್ಕೆ ಯಾವುದೇ ರೀತಿಯ ಚುಚ್ಚುಮದ್ದು ಇಲ್ಲ, ಆದರೆ ಇದು ಬಾರದಂತೆ ತಡೆಗಟ್ಟುವುದು ನಮ್ಮ ಕೈಯಲ್ಲಿದೆ.
ಏಡ್ಸ್ ರೋಗದ ಸೋಂಕಿರುವ ವ್ಯಕ್ತಿಗಳೊಡನೆ ಲೈಂಗಿಕ ಸಂಪರ್ಕದಿಂದಲೂ ಏಡ್ಸ್ ಹರಡುತ್ತದೆ. ವ್ಯಕ್ತಿಯ ರಕ್ತದಾನದಿಂದಲೂ ಸಹ ಏಡ್ಸ್ ಹರಡುತ್ತದೆ. ಕ್ಷೌರದ ಅಂಗಡಿಯಲ್ಲಿ ಉಪಯೋಗಿಸುವ ಬ್ಲೇಡ್ ಮತ್ತೆ ಮತ್ತೆ ಉಪಯೋಗಿಸುವ ಮೂಲಕವೂ ಏಡ್ಸ್ ರೋಗ ಹರಡುತ್ತದೆ.
ಏಡ್ಸ್ ಸೋಂಕುಳ್ಳ ತಾಯಿಯಿಂದ ಹುಟ್ಟುವ ಮಗುವಿಗೂ ಏಡ್ಸ್ ರೋಗ ಹರಡುತ್ತದೆ. ಏಡ್ಸ್ ರೋಗಿಯೊಡನೆ ವಾಸಿಸಿದರೆ, ಜೊತೆಯಲ್ಲಿ ಊಟ ಮಾಡಿದರೆ, ಮುಟ್ಟಿದರೆ, ದಬ್ಬಿದರೆ, ಮುಚ್ಚಿಟ್ಟರೆ ಏಡ್ಸ್ ಹರಡುವುದಿಲ್ಲ.
ಏಡ್ಸ್ ರೋಗಿಯನ್ನು ದೂರವಿಡಬೇಡಿ, ಪ್ರೀತಿಯಿಂದ ಕಾಣಿರಿ.
ಏಡ್ಸ್ ರೋಗದ ಸೋಂಕಿರುವ ವ್ಯಕ್ತಿಯೊಡನೆ ಲೈಂಗಿಕ ಸಂಪರ್ಕದಿಂದ ದೂರವಿಡಿ. ಏಡ್ಸ್ ಬರದಂತೆ ಎಚ್ಚರ ವಹಿಸಿ.
ರಕ್ತದಾನ ಪಡೆಯುವ ಸಂದರ್ಭಗಳಲ್ಲಿ ಪರೀಕ್ಷೆಗೆ ಒಳಪಡಿಸಿದ ಸುರಕ್ಷಿತ ರಕ್ತವನ್ನು ಪಡೆಯಬೇಕು.
ಚೆನ್ನಾಗಿ ಸಂಸ್ಕರಿಸಿದ ಅಥವಾ ಉಪಯೋಗಿಸಿ ಬಿಸಾಡಬಹುದಾದ ಸಿರಿಂಜ್ ಸೂಜಿಯಿಂದ ಚುಚ್ಚುಮದ್ದು ತೆಗೆದುಕೊಳ್ಳಬೇಕು.
ಏಡ್ಸ್ ರೋಗದ ಸೋಂಕುಳ್ಳ ಹೆಂಗಸರು ಗರ್ಭಧಾರಣೆ ಮಾಡಬಾರದು, ವೈದ್ಯರ ಸಲಹೆ ಪಡೆಯಬೇಕು.
ಪುರುಷ ಅಥವಾ ಮಹಿಳೆ ಯಾರೊಬ್ಬರಿಗಾಗಲಿ ಏಡ್ಸ್ ಸೋಂಕಿರುವ ಸಂಶಯವಿದ್ದಲ್ಲಿ ಲೈಂಗಿಕ ಕ್ರಿಯೆಯಲ್ಲಿ ನಿರೋಧ ಬಳಸಿರಿ.
ಎಲ್ಲರೂ ಕೈ ಕೈ ಜೋಡಿಸಿ ಏಡ್ಸ್ ಅನ್ನು ತೊಲಗಿಸಿ.
ಎಚ್ಐವಿ ಅಥವಾ ಏಡ್ಸ್ ಉಳ್ಳ ವ್ಯಕ್ತಿಯನ್ನು ಪ್ರೀತಿ ವಿಶ್ವಾಸದಿಂದ ಕಾಣಿರಿ. ಇದರಿಂದ ಅವರ ರೋಗವು ಸ್ವಲ್ಪವಾದರೂ ಕಡಿಮೆ ಆಗುವ ಸಾಧ್ಯತೆ ಇದೆ. ಇಲ್ಲವಾದಲ್ಲಿ ಭಯ ಮತ್ತು ಭೀತಿಯಿಂದ ಎಚ್ಐವಿ ಅಥವಾ ಏಡ್ಸ್ ಹೆಚ್ಚಾಗುವ ಸಂಭವವಿದೆ. ಎಚ್ಐವಿ ಅಥವಾ ಏಡ್ಸ್ ಹೊಂದಿರುವ ವ್ಯಕ್ತಿಗಳಿಗೆ ಉಳಿದವರಿಗೆ ಇರುವಂತೆಯೇ ಎಲ್ಲ ಮೂಲಭೂತ ಹಕ್ಕುಗಳು ಸಹ ಇವೆ. ಹೆಚ್ಚಿನ ಲೈಂಗಿಕ ಸಂಪರ್ಕದ ಸೋಂಕುಗಳು ವಾಸಿಯಾಗುತ್ತವೆ, ಆದರೆ ಏಡ್ಸ್ಗೆ ಚಿಕಿತ್ಸೆ ಇಲ್ಲ. ಏಡ್ಸ್ ಕಾಯಿಲೆಗೆ ಸರಿಯಾದ ಔಷಧೋಪಚಾರ, ಆಹಾರ ಸೇವನೆ, ಆರೋಗ್ಯಕರ ಅಭ್ಯಾಸಗಳು, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರ ಬೆಂಬಲ ಹಾಗೂ ವೈದ್ಯರ ಸಲಹೆಯ ಪಡೆದು ಹೆಚ್ಚು ಕಾಲ ಬದುಕುವಿರಿ.
ಏಡ್ಸ್ ತುತ್ತಾಗಿರುವ ವ್ಯಕ್ತಿಗಳಿಗೆ ನಿಮ್ಮಿಂದ ಬೇಕಾಗಿರುವುದು ಭೇದ ಭಾವ ಉಪೇಕ್ಷೆಯಲ್ಲ. ಅವರಿಗೆ ಅಗತ್ಯವಿರುವುದು ನಿಮ್ಮ ಪ್ರೀತಿ, ಅನುಕಂಪ ಮತ್ತು ಬೆಂಬಲ.
ಏಡ್ಸ್ ಕುರಿತು ಇತರ ಸ್ತ್ರೀಯರೊಂದಿಗೆ ಮಾತನಾಡಿ ಕಾಂಡಮ್ ಬಳಕೆಯನ್ನು ಉತ್ತೇಜಿಸಲು ಸ್ವಸಹಾಯ ಸಂಘಗಳ ಬೆಂಬಲವನ್ನು ಪಡೆಯಿರಿ.
ಪ್ರತಿ ಸಲ ಸಂಭೋಗ ನಡೆಸಿದಾಗಲೂ ಕಾಂಡೋಮ್ ಅನ್ನು ಬಳಸಿರಿ. ಒಂದು ಸಾವಿರ ಉಪೇಕ್ಷೆ ಬದುಕು ಸಾವಿನ ಸವಾಲಾಗಬಹುದು.
ಚಿಕಿತ್ಸೆಗೊಳಗಾಗದ ಲೈಂಗಿಕ ರೋಗಗಳಾದ ಯೋನಿಯ ಸ್ರಾವ ಮತ್ತು ಗಾಯ, ಹುಣ್ಣು, ಕಿಬ್ಬೊಟ್ಟೆಯಲ್ಲಿ ನೋವು ಮತ್ತು ಸಂಭೋಗದ ಸಮಯದಲ್ಲಿ ನೋವುವಿರುವ ಸ್ತ್ರೀಯರಿಗೆ ಹೆಚ್ಐವಿ ಸೋಂಕು ತಗುಲುವ ಅಪಾಯ ಹೆಚ್ಚು.
ಕಾಂಡೋಮ್ ಅಥವಾ ನಿರೋಲ್ ನಿಮ್ಮನ್ನು ಎಚ್ಐವಿ ಹಾಗೂ ಲೈಂಗಿಕ ರೋಗದಿಂದ ರಕ್ಷಿಸುತ್ತದೆ. ಸ್ತ್ರೀಯರಲ್ಲಿ ಗರ್ಭಧಾರಣೆಯನ್ನು ತಡೆಗಟ್ಟುತ್ತದೆ. ಕಾಂಡೋಮ್ ಅಥವಾ ನಿರೋಲ್ ಬಳಕೆ ಲೈಂಗಿಕ ಸಂಗಾತಿಗಳ ಸಂಖ್ಯೆ ಹೆಚ್ಚಷ್ಟು ಎಚ್ಐವಿ ಸೋಂಕು ತಗುಲುವ ಅಪಾಯವೂ ಹೆಚ್ಚುತ್ತದೆ. ಒಂದು ಪಕ್ಷ ನಿಮಗೆ ಎಚ್ಐವಿ ಸೋಂಕು ಇದೆ ಎಂದು ಗೊತ್ತಾದರೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಹೋಗಲು ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಸ್ವಯಂ ಪ್ರೇರಿತ ಸಮಾಲೋಚನೆ ಮತ್ತು ಪರೀಕ್ಷಾ ಕೇಂದ್ರದವರು ಸಹಾಯ ಮಾಡುವರು.
ಏಡ್ಸ್ ಬಾರದ ತಡೆಗಟ್ಟಲು ನೀವು ನಿಮ್ಮ ಸಂಗಾತಿ ಇಬ್ಬರಲ್ಲಿ ಪರಸ್ಪರ ವಿಶ್ವಾಸ ಪ್ರೀತಿ ನಿಶ್ಚಯ ಇರಲಿ. ನಿಮ್ಮದು ಏಕಪತಿ ಮತ್ತು ಏಕಪತ್ನಿತ್ವ ಸಂಬಂಧವಾಗಿರಲಿ.
ಈ ಕಾರ್ಯಕ್ರಮಕ್ಕೆ ನಿಮ್ಮ ಪ್ರತಿಕ್ರಿಯೆ ತಿಳಿಸಿ ಸ್ನೇಹಿತರೆ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಇದು ಕಾನೂನು ಸಂಗಾತಿ ಕಾರ್ಯಕ್ರಮ. ಸಾದರಪಡಿಸಿದವರು UNDP ಮೈರಾಡ ಹಾಗೂ ವಾಯ್ಸಸ್.